ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தஷக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசாரணசே உத்துங்கதரங்காய மத்வதுப்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் அஹம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய அனுமதாம் காமதேனவே லீலாகராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யாபாதசாரிணஃ இஷ்டதான் கஷ்டஹர்த்ரோன்னஹ வித்யாமான்யான் முனீன் நம. வாஜராஜபதத்வந்த்வ வாரிஜாசப்தமானசான் விஸ்வப்ரியகுரோன் வந்தே மந்தோஹம் தேவிசுத்தய சத்யம் சத்யம் புனஸ்ஸத்யம் விஷ்ணுதீர்த்தப்ரசாததஃ சர்வே காமா பவந்தேவ சபதோ பிம்பசந்நிதௌ சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு ப்ரேமதீர்த்தம் வந்தே ஹ்யதீஷ்டதம். ஜலஜேஷ்ட நிபாகாரம் ஜெகதீஷபதாஶ்ரயம் ஜெகதீதர விக்யாதம் ஜெகந்நாத குரும் பஜே ஸ்ரீகுருப்யோ நம. ஹரி ஓம். ஹரிகதாமிருதசார குருகள கருணதிந்தாருனிது பேழுவே பரம பகவத் பக்தரிதனாதரது கேளுவது. பொந்தி கொண்டிக சர்வருடு சம்பந்தவாகத சகல கர்ம அபரந்ததலி தாமாடி மாடி பதத்ஃபலகருணதே குந்ததே அணுமஹத்யனிப கடமந்திரதி சர்வத்ர தும்பிஹ பாந்தளத திரதந்தே இருதிப்பனுரமாரமண. ಭಗವಂತ ಸರ್ವತ್ರ ವ್ಯಕ್ತನಾಗಿದ್ದಾನೆ. ಈ ಚಿಂತನೆ ನಮಗೆ ಸದಾ ಅಭಯ ಪಡತಕ್ಕಂತಹ ಚಿಂತನೆ. ನಮಗೆ ರಕ್ಷಕ ಅವನೇ, ಎಲ್ಲ ರೀತಿ ಹಾದಿ ತೋರುವ ಗುರು ಅವನೇ. ಆದರೆ ದೇವರು ಒಂದು ಕೂಡಲೇ ಎಲ್ಲೋ ಇದ್ದಾನೆ ಎಂಬ ಭಾವನೆ ನಮಗೆ ಬಹಳ ದುಃಖ ಕೊಡುತ್ತೆ. ಬರ್ತಾನೋ ಇಲ್ಲೋ, ಎಲ್ಲಿದ್ದಾನೋ ಏನೋ. ಅದಲ್ಲದೆ ಭಗವಂತ ಸರ್ವತ್ರ ಇದ್ದಾನೆ ಎಂಬ ಸತ್ಯ, ಅವ ನಮ್ಮೊಳಗೂ ಹೊರಗೂ ಸರ್ವತ್ರ ತುಂಬಿದ್ದಾನೆ, ನಮ್ಮ ಮನಸ್ಸಿನ ಮಾತನ್ನು ಹತ್ತಿರದಲ್ಲೇ ಕೇಳ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬಂದದ್ದೇ ಆದರೆ ನಮ್ಮ ಮನಸ್ಸಿಗೆ ಭಯ ಹೋಗಿಬಿಡುತ್ತೆ, ಪ್ರಶಾಂತರಾಗ್ತೇವೆ. ಹೇಗೆ ತಾಯಿಯ ಪಕ್ಕದಲ್ಲಿ ಮಗು ಇದ್ದರೆ ತಾಯಿಯನ್ನ ತಾಯಿ ಇದ್ದಾಳೆ ಎಂಬ ಭಾವನೆಯೇ ಮಗುವಿಗೆ ತುಂಬಾ ಧೈರ್ಯ ಕೊಡುತ್ತೆ, ಆ ರೀತಿಯಲ್ಲಿ ನಮ್ಮ ಜೀವನದ ನಾನಾ ರೀತಿಯಾದ ದುಃಖಗಳಲ್ಲಿ ಆಗು ಹೋಗುಗಳಲ್ಲಿ ಎಲ್ಲದರಲ್ಲೂ ಕೂಡ ಇವನೊಬ್ಬ ನಮ್ಮವನಿದ್ದಾನೆ, ನಮ್ಮ ಜೊತೆಗಿದ್ದಾನೆ, ಅವನೇ ಕಾಯುವವ ಎಂಬ ಎಚ್ಚರ ನಮಗೆ ಬಂತ ನಮ್ಮಷ್ಟು ಪ್ರಶಾಂತತೆ ಇನ್ಯಾರಿಗೂ ಬರಲು ಸಾಧ್ಯ ಇಲ್ಲ. ಆ ರೀತಿ ಬರ್ತಾ ಇದೆ. ಹೊಂದಿಕೊಂಡಿಹ ಸರ್ವರುಳು ಎಲ್ಲರಲ್ಲೂ ಕೂಡ ಭಗವಂತ ಎಡಬಿಡದೆ ವ್ಯಕ್ತನಾಗಿದ್ದಾನೆ, ಕರ್ತೃನಾಗಿ ತಾನೇ ಇದ್ದಾನೆ. ಅಂದರೆ ಅವರೊಳಗೆ ತಾನಿದ್ದು ಅವರೊಳಗೆ ತಾನೇ ಮಾಡಿ ಮಾಡಿಸ್ತಾ ಸಂಬಂಧವಾಗದೆ ಯಾವ ರೀತಿಯಲ್ಲಿ ಅಂಟಿಲ್ಲದೆ ಇದ್ದಾನೆ ಭಗವಂತ. ಅವನಿಗೆ ಕರ್ಮ ಸಂಬಂಧ ಇಲ್ಲ, ಯಾವ ರೀತಿಯಾದ ಅಂಟೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಬಂಧವಾಗದೆ ಸಕಲ ಕರ್ಮ ಅವರಂದದಲ್ಲಿ ತಾ ಮಾಡಿ ಮಾಡಿಪ ತತ್ಫಲಗಳುಣದೆ, ಎಲ್ಲ ಕರ್ಮಗಳನ್ನ ಅವರಂದದಲ್ಲಿ ಅಂದ್ರೆ ಅವರೊಳಗೆ ನಿಂತು ಅವರವರ ಸ್ವಭಾವಗಳನ್ನು ಅನುಸರಿಸಿ ತಾ ಮಾಡಿಸ್ತಾನೆ ಹೇಳ್ತಾರೆ. ಮಾಡಿ ಮಾಡಿಪ ಎಲ್ಲರ ಕರ್ಮಗಳನ್ನ, ಎಲ್ಲಾ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನ ಪಾಪ ಕರ್ಮಗಳನ್ನ ದೇವ ತಾನು ಮಾಡಿ ಮಾಡಿಸ್ತಾನೆ. ತತ್ಫಲಗಳುಣದೆ ಆ ಕರ್ಮದ ಫಲವನ್ನ ತಾನು ಉಣ್ಣುವುದಿಲ್ಲ. ಈ ರೀತಿಯಲ್ಲಿ ಭಗವಂತ ಸರ್ವತ್ರ ಇದ್ದಾನೆ. ಹೇಗೆ? ಬಾಂದಳದ ತೆರದಂತೆ, ಕುಂದದೆ ಕುಗ್ಗು ಕೊರತೆ ಇಲ್ಲದೆ ಅಣು ಮಹತ್ಯನಿಪ ಘಟ ಮಂದಿರದಿ ಅಂತ ಹೇಳ್ತಾ ಇದ್ದಾರೆ. ಆಕಾಶ ಘಟದಲ್ಲಿ ಮಂದಿರದಲ್ಲೂ ಎಲ್ಲಾ ಕಡೆ ಆಕಾಶ ವ್ಯಾಪಿಸಿದೆ. ಅಣು ಅಂದ್ರೆ ಚಿಕ್ಕದಾದ ಪ್ರದೇಶ, ಮಹತ್ ದೊಡ್ಡದಾದ್ದು, ಎಲ್ಲಾ ಕಡೆ ಕೂಡ ಆಕಾಶ ವ್ಯಾಪಿಸಿದೆ. ಚಿಕ್ಕದಲ್ಲಿ ವ್ಯಾಪಿಸಿದ್ದಕ್ಕೆ ಕುಂದು ಬಂದಿಲ್ಲ. ಇನ್ನ ವಿಶೇಷವಾಗಿ ದೊಡ್ಡ ಕಡೆ ಇರೋದರಿಂದ ಅದಕ್ಕೆ ಹಿಗ್ಗಿಲ್ಲ. ಎಲ್ಲಾ ಕಡೆ ಒಂದೇ ರೀತಿ ವ್ಯಾಪಿಸಿದೆ. ಆ ರೀತಿಯಲ್ಲಿ ಸರ್ವತ್ರ ತುಂಬಿಹ ಬಾಂಧಳದ ತರದಂತೆ ಇರುತ್ತಿಪ್ಪನು ರಮಾರಮಣ. ನಮ್ಮ ಸ್ವಾಮಿ ಸರ್ವತ್ರ ಏಕಪ್ರಕಾರ ವ್ಯಾಪ್ತನಾಗಿದ್ದಾನೆ. ಎಲ್ಲರಿಗೆ ಆ ಸಜ್ಜನರಿಗೆ ಸುಖ ಕೊಡುವುದೇ ಭಗವಂತನ ಉದ್ದೇಶವಾಗಿದೆ. ಅದಕ್ಕಾಗಿ ನಮ್ಮ ಸುತ್ತೂ ಇದ್ದಾನೆ. ಅವನನ್ನು ನಾವು ವಿಶೇಷವಾಗಿ ಚಿಂತಿಸೋಣ, ಅವನ ಕರಾವಲಂಬನ ಕೇಳೋಣ ಎಂಬುದನ್ನ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಳಗಾವ್ಯತೆ ಏನು ಮಾಡಿದರು. ಆದಿದೇವನು ಸರ್ವ ಜೀವರ ಕಾದುಕೊಂಡಿಹನೊಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವವೇನು ಚಿನ್ಮಯಗೆ. ಇದು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ಯಾವ ರೀತಿಯಲ್ಲೂ ಕೂಡ ಜೀವರ ಕರ್ಮಗಳು ಕರ್ಮ ಫಲ ಅಂಟೋದಿಲ್ಲ ಎಂಬ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹೇಗೆ ಕಬ್ಬಿಣ ಚೆನ್ನಾಗಿ ಕಾದಿದೆ, ಅದರೊಳಗೆ ಅಗ್ನಿ ಇರುತ್ತೆ, ಬಡಿದ್ರೆ ಆ ಕಬ್ಬಿಣ ಬಗ್ಗತ್ತಷ್ಟೇ ಹೊರತು ಒಳಗೆ ಅಗ್ನಿಗೆ ಏನಾದ್ರೂ ತೊಂದರೆ ಆಗುತ್ತಾ? ಏನು ಇಲ್ಲ. ಆ ಏನ್ ಬಡಿದ್ರು ಏನ್ ಮಾಡಿದ್ರು ಕೂಡ ಆ ಬಗ್ಗೋದು ಎಲ್ಲ ಚಪ್ಪಟೆ ಆಗೋದು ಉದ್ದಕ್ಕಾಗೋದು ಮೊದಲಾದ ಲಕ್ಷಣ ಕಬ್ಬಿಣಕ್ಕೆ ಬರುತ್ತಷ್ಟೇ ಹೊರತು ಆ ಒಳಗಿರತಕ್ಕಂತ ಅನಲ ಅಗ್ನಿಗೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ಜೀವರ ಒಳ ಹೊರಗೆ ಕಾದುಕೊಂಡಿದ ಸ್ವಾಮಿಗೆ ಈ ಜೀವರಿಗಾಗುವಂತಹ ದುಃಖ ದೇವರಿಗೆ ಹೇಗಾಗುತ್ತೆ? ಸಾಧ್ಯವಿಲ್ಲ ಎಂಬ ಒಳ್ಳೆ ದೃಷ್ಟಾಂತದಲ್ಲಿ ಕೊಡ್ತಾ ಇದ್ದಾರೆ. ಸರಿ, ದೇವರಿಗೆ ದುಃಖ ಆದ್ರೇನು, ಬಿಟ್ರೆ ಏನು? ನಾವು ನಮ್ಮ ದುಃಖದ ಕುರಿತು ಆಲೋಚನೆ ಮಾಡೋಣ. ದೇವರ ಕುರಿತು ದೇವರಿಗೆ ದುಃಖ ಆದ್ರೇನು, ಬಿಟ್ರೆ ಏನು ಅಂದ್ರೆ ದೇವರಿಗೆ ದುಃಖವಿಲ್ಲ. ದೇವರಿಗೆ ದುಃಖವಿಲ್ಲದಿದ್ದರೂ ದೇವರಿಗೂ ನನ್ನ ಜೊತೆಗೆ ದುಃಖ ಇದೆ ಎಂದು ತಿಳಿದರೆ ನಮ್ಮ ದುಃಖ ಇಮ್ಮಡಿ ಮುಮ್ಮಡಿ ಆಗ್ಬಿಡುತ್ತೆ. ದುಃಖ ಇಲ್ಲದ ಸ್ವಾಮಿಗೆ ದುಃಖ ಇದೆ ಅಂತ ತಿಳಿದರೆ ನಮ್ಮ ದುಃಖ ಹೆಚ್ಚಾಗುತ್ತೆ. ದುಃಖ ಇಲ್ಲದ ಸ್ವಾಮಿಯ ದುಃಖ ಇಲ್ಲ ಅಂತ ನೆನೆದರೆ ನಮ್ಮ ದುಃಖ ಕಳೆದು ಹೋಗುತ್ತೆ. ದುಃಖ ಇಲ್ಲದವನಿಗೆ ದುಃಖ ಇದೆ ಅಂತ ತಿಳಿದರೆ ನಮ್ಮ ದುಃಖ ಜಾಸ್ತಿ ಆಗುತ್ತೆ. ದುಃಖ ಇಲ್ಲದವನಿಗೆ ದುಃಖ ಇಲ್ಲ ಅಂತಲೇ ತಿಳಿದರೆ ನಮ್ಮ ದುಃಖ ನಾಶ ಆಗುತ್ತೆ. ಆ ರೀತಿಯಲ್ಲಿ ಭಗವಂತನಿಗೆ ಯಾವ ರೀತಿಯಾದ ದುಃಖಾದಿಗಳಿಲ್ಲ ಅಂತ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದದಿ ತುಳಿದು ಕೆಳಿಸುವರಂತೆ ಲಕ್ಷ್ಮೀರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎರಡು ಎಲರುಣಿಯವೋಲ್ ನುಂಗು ಬಗೆ ಎಲ್ಲಿಹದೋ ಸುಖ ದುಃಖ. ಮಕ್ಕಳು ಚೆನ್ನಾಗಿ ಮಳೆ ಬಂದು ಮಳಲ ಮನೆಗಳ ಮಾಡಿ ಆ ಉಸುಬು ಚೆನ್ನಾಗಿ ತೊಯ್ದಿದ್ರೆ ಅದರಲ್ಲಿ ನೀರು ಹರಿಯುತ್ತಾ ಇದ್ರೆ ಚೆನ್ನಾಗಿ ಈ ಮಳೆ ಬಂದ ಆ ಮರಳಿನಲ್ಲಿ ಉಸುಬಿನಲ್ಲಿ ತಮ್ಮ ಕಾಲಿಟ್ಟು ತಮ್ಮ ಕಾಲ ಮೇಲೆ ಆ ಉಸುಬು ಚೆನ್ನಾಗಿ ಗಟ್ಟಿಯಾಗಿ ಹಾಕಿ ಆ ಮನೆಯಂತೆ ಮಾಡುತ್ತಾರೆ ಅದನ್ನು. ಆದರೆ ಆ ಕಾಲು ತೆಗೆದು ಬಿಡ್ತಾರೆ, ತೆಗೆದ್ರೆ ಒಳಗೆ ಪೊಳ್ಳಿರುತ್ತೆ, ಪೊಳ್ಳಾಗಿರುತ್ತೆ. ಅದರ ಅದೇ ಮಳಲಿಂದ ಮಾಡಿದ ಮಳೆ. ಈ ರೀತಿ ಉಸುಕಿನಿಂದ ಅಥವಾ ಮಳಲಿನಿಂದ ಮಾಡಿದ ಮಣೆಗಳನ್ನ ಚೆನ್ನಾಗಿ ಆಡಿ ಅದು ಆಡಿ ಆಡಿ ಕೊನೆಗೆ ಮೋದದಿ ತುಳಿದು ಕೆಡಿಸುವರಂತೆ. ಕೊನೆಗೆ ಏನು ಮಾಡುತ್ತಾರೆ, ಆಟ ಮುಗಿತು, ಅಮ್ಮ ಕರಿತಾ ಇದ್ದಾಳೆ, ಎಲ್ಲ ತುಳಿದು ಬಿಟ್ಟು ಆ ಮಣೆಗಳನ್ನ ಓಡಿ ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ಭಗವಂತ ಎಲ್ಲಾ ಲೋಕಗಳನ್ನು ನಿರ್ಮಾಣ ಮಾಡುತ್ತಾನೆ. ನಿಶ್ಚರನು ತಾನಾಗಿದ್ದು ಹೇಗೆ ಹುಡುಗರು ಆಟ ಆಡುತ್ತಾರೋ ಸಲಹುತ್ತಾನೆ. ಆದ್ಮೇಲೆ ಕೊನೆಗೆ ಎಲರುಣಿಯ ಓಲ್ ನುಂಗುವ ಗೆಲ್ಲಿ ಹೋದೋ ಸುಖ ದುಃಖ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸರ್ಪ, ಗಾಳಿಯ ಆಹಾರವಾಗಿದ್ದು ಸರ್ಪ. ಆ ಸರ್ಪ ಸಾಲಾಗಿ ಮೊತ್ತಗಳನ್ನು ಇಟ್ಟು ಕೊನೆಗೆ ತನ್ನ ಹೆತ್ತಂತ ಕೆಲವು ತತ್ವಗಳನ್ನು ನುಂಗಿ ಬಿಡುತ್ತೆ. ಅದೇ ರೀತಿಯಲ್ಲಿ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಜೀವನನ್ನು ಚೆನ್ನಾಗಿ ಸಲಹಿ ಕೊನೆಗೆ ತುತ್ತಾಗಿ ಎಲ್ಲ ನುಂಗಿಬಿಡುತ್ತಾನೆ ಅಂತ ಹೇಳಿದರೆ ಅಯ್ಯೋ ರಾಮ, ದೇವರ್ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ ಹಾಗಲ್ಲ. ದೇವ ಸೃಷ್ಟಿ ಮಾಡುವುದು ಅಂದ್ರೆ ಜೀವರಿಗೆ ಶರೀರಗಳನ್ನು ಕೊಡುವುದು, ಅವರನ್ನು ಪಾಲನೆ ಮಾಡುವುದು. ನಂತರ ಅವರವರಿಗೆ ಆ ಶರೀರಗಳು ಇನ್ನೇನು ಬಿದ್ದು ಹೋಗುವ ಸ್ಥಿತಿ ಬಂದರೆ ಇನ್ನ ಕೆಲಸಕ್ಕೆ ಬಾರದೇ ಇರುವ ಆ ಶರೀರಗಳನ್ನೆಲ್ಲ ತೆಗೆದು ಬಿಡುವುದೇ ನುಂಗಿ ಬಿಡುವುದು ಅಂತ ಅರ್ಥ. ಜೀವರಿಗೆಂದು ಹಾಳು ನಾಶ ಇಲ್ಲ, ಅದರಿಂದ ಆ ಜೀವರಿಗೆ ತೊಂದರೆ ಕೊಡುವ ಹಳೆಯ ದೇಹಗಳನ್ನು ತೆಗೆದು ಬಿಟ್ಟು ವಿಶೇಷವಾಗಿರತಕ್ಕಂತಹ ಹೊಸ ದೇಹಗಳನ್ನು ಕೊಡುತ್ತಾನೆ. ಅಥವಾ ಪ್ರಳಯ ಕಾಲದಲ್ಲಿ ಅವರಿಗೆ ಒಳ್ಳೆ ಸುಖವನ್ನು ಕೊಡಲಿಕ್ಕಾಗಿ, ಅವರಿಗೆ ಸ್ವಾಪವನ್ನ ಅಂದ್ರೆ ಸುಖ ನಿದ್ದೆಯನ್ನು ಕೊಡ್ಲಿಕ್ಕಾಗಿ ಅವರನ್ನ ಸುಷುಪ್ತಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸುಷುಪ್ತಿ ಸಂಸ್ಥಾನ್ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಸುಷುಪ್ತಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಭಗವಂತ. ಇದು ದೇವರು ಮಾಡುವ ಉಪಕಾರ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಇಲ್ಲಿ ಯಾವುದರಲ್ಲೂ ಕೂಡ ದೇವರಿಗೆ ದುಃಖ ಆದಿಗಳಾಗ್ತಾ ಇಲ್ಲ, ಎಲ್ಲರಿಗೆ ಒಳ್ಳೆದನ್ನೇ ಮಾಡ್ತಾ ಇದ್ದಾರೆ. ಭಗವಂತ ಎಂಬ ಭಗವಂತನ ತತ್ವವನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ವೇಷಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟ ಪುರುಷನೋಲ್ ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲಿ ತೋಷಿಸುವ ನವರವರ ಮನದ ಅಭಿಲಾಷೆಗಳ ಪೂರೈಸುತನು ದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಘನ. ಇಲ್ಲಿ ಹೇಳ್ತಾ ಇದ್ದಾರೆ, ವೇಷಭಾಷೆಗಳಿಂದ ಜನರ ಪ್ರಮೋಷ ಗಹಿಸುವ ನಟ ಪುರುಷನೋ, ಎಲ್ಲರೊಳಗೆ ತಾನೇ ಇರ್ತಾನೆ. ಈ ನಟ ಪುರುಷರು ಅಂದ್ರೆ ನಟನೆ ಮಾಡತಕ್ಕಂಥವ್ರು ಏನ್ ಮಾಡ್ತಾರೆ, ನಾನಾ ವಸ್ತ್ರ ಅಲಂಕಾರದಿಂದ ಉಡುಪು ಎಲ್ಲ ಧಾರಣೆ ಮಾಡಿ ವೇಷ ಹಾಕೊಂಡು ಆ ವೇಷಕ್ಕೆ ತಕ್ಕಂತೆ ಮಾತಾಡುತ್ತಾ ಜನರನ್ನ ಸಂತೋಷಗೊಳಿಸ್ತಾರಲ್ಲ, ಆ ರೀತಿ ಭಗವಂತ ನಾನಾ ವಿಚಿತ್ರವಾಗಿರತಕ್ಕಂತಹ ಶರೀರಗಳ ನಿರ್ಮಾಣ ಮಾಡಿ ಅದರ ಸುತ್ತು ತಾನೇ ಇದ್ದು ಅದಕ್ಕೆ ನಾನಾ ರೀತಿಯಾಗಿರತಕ್ಕಂಥ ಆ ರೂಪ ಆಶ್ಚರ್ಯಕರವಾಗಿರ್ತಕ್ಕಂಥ ಆ ವಸ್ತ್ರಗಳು ಎಲ್ಲ ಧಾರಣೆ ಮಾಡಿ ಆ ಆಕಾರದಲ್ಲಿ ತಾನೇ ಧಾರಣೆ ಮಾಡಿ ಒಳಗೆ ಜೀವರನ್ನಿಟ್ಟು ಆ ಜೀವರಿಗೆ ನಾನಾ ರೀತಿಯಲ್ಲಿ ತೋರತಾ ನಾವು ನೋಡ್ತಾ ಇರ್ತೀವಿ. ನಾನಾ ಜೀವರಾಶಿಗಳೆಲ್ಲ ಬರ್ತಾ ಇರ್ತಾರೆ, ಆದರೆ ಆ ಜೀವರಾಶಿಯ ಪರಿಮಾಣ ಎಷ್ಟು, ಬಹಳ ಚಿಕ್ಕದು, ಒಳಗೆಲ್ಲ ಇರುತ್ತೆ. ಮತ್ತೆ ಆ ಶರೀರ ಧಾರಣೆ ಮಾಡಿದ್ಯಾರು ದೇವರು, ಆ ಶರೀರ ಸುತ್ತು ನಾನಾ ಉಡುಪುಗಳನ್ನ ಧಾರಣೆ ಮಾಡಿಸಿದ್ಯಾರು ದೇವರು, ಆ ಆಕಾರದಲ್ಲಿ ನಿಂತದ್ಯಾರು ದೇವರು. ಆ ರೀತಿಯಲ್ಲಿ ಎಲ್ಲ ಹಾಕೊಂಡು ನಾನಾ ರೀತಿಯಲ್ಲಿ ನಟನೆ ಮಾಡುತ್ತಾ ಎಲ್ಲರನ್ನ ಸಂತೋಷಗೊಳಿಸುವ ನಟ ಪುರುಷನಂತೆ ಸ್ವಾಮಿ ಪ್ರತಿಯೊಬ್ಬರಲ್ಲಿ ನಿಂತು ಈ ಆಟ ಆಡಿಸ್ತಾ ಇದ್ದಾನಲ್ಲ, ಅವನಿಗೆ ಎಂಥ ಒಂದು ಆಸಕ್ತಿ ಶಕ್ತಿ. ಅಷ್ಟೇ ಅಲ್ಲ, ನಮ್ಮನ್ನು ಉದ್ಧಾರ ಮಾಡಬೇಕೆಂಬ ಹಂಬಲ, ಆತನಿಗೊಂದು ಪೈಸಾ ಪ್ರಯೋಜನ ಇಲ್ಲದಿದ್ದರೂ ಕೂಡ ಯಾರಿಗೂ ನೋಯಿಸದೆ ಎಲ್ಲರ ಮನಸ್ಸಿನಲ್ಲಿ ಅವರವರನ್ನು ಈ ಬೇಡಿದ್ದನ್ನೆಲ್ಲ ಕೊಟ್ಟು ಸಲಹುವಂತಹ ಭಗವಂತನ ಆ ಮಹಾಕರುಣೆ ಎಂಥದ್ದಯ್ಯ ಅಂತ ಆಶ್ಚರ್ಯದಿಂದ ಬಾಯಿ ತೆಗಿತಾ ಇದ್ದಾರೆ. ಅವರವರ ಮನದ ವಿಲಾಸಗಳ ಪೂರೈಸುತನು ದಿನ, ಅವರವರಿಗೆ ಬೇಕಂತೆ ಹೇಳ್ತಾ ಇದ್ದಾರೆ. ಭಿಕ್ಷುಕರಲ್ಲಿ ಭಿಕ್ಷುಕನಂತೆ ಇರ್ತಾನೆ, ನಟ ಪುರುಷರಲ್ಲಿ ನಟನಂತೆ ಇರ್ತಾನೆ, ಸತಿ ಪತಿ ಪುತ್ರಾದಿಗಳಲ್ಲಿ ಅವರವರಿಗೆ ಪ್ರೀತಿ ಹುಟ್ಟುವಂತೆ ಮಾತಾಡಿಸುತ್ತಾ ಅವರವರನ್ನ ವಿಶೇಷ ಸಂತೋಷಗೊಳಿಸುತ್ತಾ ಅವರವರ ಮನದ ವಿಲಾಸಗಳ ಪೂರೈಸುತ್ತಾನು ದಿನ. ಯಾರ್ಯಾರಿಗೇನು ಬೇಕೋ ಎಲ್ಲ ಕೊಡತಾ ನೋಡತಾ ಇರ್ತೀವಿ. ರೋಡಲ್ಲಿ ಹೋಗ್ತಾ ಇದ್ರೆ ಒಬ್ರು ತಿಂತಾ ಇರ್ತಾರೆ, ಒಬ್ರು ನುಡಿತಾ ಇರ್ತಾರೆ, ಏನು ಸಂತೋಷದಿಂದ ನಗುತ್ತಾ ಇರ್ತಾರೆ. ಇದೆಲ್ಲ ಅವನೇ ಅಲ್ಲ, ಅವರವರ ಸುತ್ತೇ ಇದ್ದು ಆಯಾ ಕಾಲಕ್ಕೆ ಆಯಾ ಪದಾರ್ಥಗಳನ್ನ ಅಂಗಡಿಯಿಂದಲೋ ಏನಿಂದಲೋ ತಗೊಳ್ಳುವಂತೆ ಮಾಡಿ ಬಾಯಲ್ಲಿ ಹಾಕಿ ಅಗೆದು ಅವರಿಗೆಲ್ಲ ಆಯಾ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಸಂತೋಷ ಪಡ್ತಾ ಇರುವಂತಹ ಚೇತನ ಅವನೊಬ್ಬನೇ ಅಥವಾ ಅವನೊಬ್ಬನೇ ಇಲ್ಲದಿದ್ರೆ ಎಲ್ಲರೂ ಬಿದ್ದಿರ್ತಾರೆ. ಅಂತಹದ್ದು ಅವನೊಬ್ಬನಿದ್ದರೆ ಎಲ್ಲಾ ಕಡೆ ಎಲ್ಲರೂ ನಗತಾ ಕಲಿತಾ ಆಟಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಅವನೇ ಅಲ್ಲವ? ಇಷ್ಟು ಎಲ್ಲರನ್ನ ಸಲಹುವಂತಹ ತಂದೆಯನ್ನ ಸ್ಮರಿಸಿ ಎಂಬುದನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ಅದಕ್ಕೆ ಇಂಥ ಸ್ವಾಮಿ ಪೋಷಿಸುವ ಹುತಾತ್ಮ ಪವಿತ್ರನಾದಂಥವ ನಿರ್ದೋಷನಾದವ ಸ್ವಾಮಿ ಪೂರ್ಣ ಆನಂದ ಜ್ಞಾನಮಯ ಪೂರ್ಣ ಆನಂದ ಜ್ಞಾನಮಯನಾದ ಸ್ವಾಮಿ, ತನಗೇನು ಬೇಕಾಗಿಲ್ಲ, ಇದರಿಂದ ಆಗ್ಬೇಕಾಗಿದ್ದೇನಿಲ್ಲ, ಆದರೆ ಒಂದೇ ಒಂದು ಎಲ್ಲರೂ ಚೆನ್ನಾಗಿದ್ರೆ ನೋಡಿ ಸಂತೋಷ ಪಡುವಂತಹ ವ್ಯಕ್ತಿ, ಇಂಥವ್ರು ಯಾರಾದ್ರೂ ಸಿಗ್ತಾರ ನಮಗೆ ಅಂತ ಒಳ್ಳೆ ವ್ಯಕ್ತಿಯನ್ನ ನೋಡಿ ನಾವು ಸಂತೋಷ ಪಡೋಣ. ಅವನ ಸುತ್ತು ಇದ್ದು ನಮಗಾಗಿ ಒದ್ದಾಡುವ ಚೇತನ, ಅವನ ಪರಿಚಯ ಮಧ್ವಾಚಾರ್ಯರು ನಮಗೆ ಮಾಡಿಕೊಟ್ಟದ್ದಕ್ಕೆ ಶಿರವಾಗಿ ತಲೆಬಾಗಿವರಿಗೆ, ಎಷ್ಟು ಜನ್ಮಗಳಲ್ಲಿ ನಾವು ದುಡಿದ್ರು ಸೇವಾ ಮಾಡಿದ್ರು ಅವ್ರ ಋಣ ತೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಭೂಯಿಷ್ಠಾಂತೆ ನಮ್ಮ ಭಕ್ತಿಂ ವಿಧೇಮಾನ್, ಇಂಥ ಅದ್ಭುತವಾದ ಭಗವಂತನ ಕರುಣೆಯ ಪರಿಚಯ ಮಾಡಿಕೊಟ್ಟಂತಹ ಮಹಾಕರುಣಿಗಳು ಮಧ್ವರಾಯರು. ಅವರ ಪರಂಪರೆ ಏನಿದೆ ಆ ಪರಂಪರೆಯ ತಲೆಬಾಗೋಣ ಎಂಬುದನ್ನ ತಿಳಿಸಿಕೊಡತಾ ಇದ್ದಾರೆ. ಅಧಮಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದ್ಮಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ. ಯಾರೋ ಒಬ್ಬರ ಸಾಮಾನ್ಯ ಮನುಷ್ಯ ಅಧಮ ಮಾನವ ಮಂತ್ರ ಔಷಧ ಚೆನ್ನಾಗಿ ತಿಳ್ಕೊಂಡು ಮಂತ್ರ ಪ್ರಯೋಗದಿಂದ ಅಥವಾ ಮೈಯೆಲ್ಲ ಔಷಧ ಹಚ್ಚಿಕೊಂಡು ಏನ್ ಮಾಡುತ್ತಾನೆ, ಅಗ್ನಿಸ್ತಂಭನ ಜಲಸ್ತಂಭನ ಮೊದಲಾದ ವಿದ್ಯೆ ಸಾಧಿಸಿಕೊಡ್ತಾನೆ. ಅದೇನ್ ಮಾಡುತ್ತಾನೆ ಅಂದ್ರೆ ಆ ಮಂತ್ರದಿಂದಲೋ ಔಷಧದಿಂದಲೋನು ಅಗ್ನಿಯಲ್ಲೇ ಪ್ರವೇಶ ಮಾಡಿಬಿಡ್ತಾನೆ. ಯಾರೋ ಕೇಳಿದ್ರು ಯಾರೋ ಸ್ವಾಮಿಗಳು ವಿಶೇಷವಾಗಿ ಪೂರ್ಣಾಹುತಿ ಆಗ್ತಾ ಇದ್ದ ದೊಡ್ಡ ಯಜ್ಞಕುಂಡ ಪೂರ್ಣಾಹುತಿ ಹಾಕಿ ಅದರ ಮಧ್ಯೆ ನಡ್ಕೊಂಡು ಹೋಗ್ಬಿಡ್ತಾ ಇದ್ರು ಅಂತ ಕೇಳ್ತಾ ಇದ್ರು. ಹೌದು, ಆ ವಿದ್ಯೆ ಬಂದರೆ ಆ ಅಗ್ನಿಯಲ್ಲಿದ್ರು ಸುಡಲ್ಲ, ನೀರಿನಲ್ಲಿ ಹೋದ್ರು ಏನಾಗಲ್ಲ. ಆ ರೀತಿ ಅದರ ಸಂಬಂಧವಿಲ್ಲದೆ ಅದರೊಳಗೆ ಇರ್ತಾರೆ ಅವರು, ಏನು ಸುಡಹಾಯ ನಗ್ತಾ ಇರ್ತಾರೆ. ಇವರೇ ಹೀಗಿದ್ರೆ ದೇವ ಎಲ್ಲರ ಹೃದಯದಲ್ಲಿರುವಾಗ ಅವರವರ ದೋಷಗಳು ಅಂದ್ರೆ ಅಗ್ನಿಯಲ್ಲಿ ಏನು ಬಿಸಿ ಗುಣ ಅವರಿಗೆ ತಾಕದೆ ಹೇಗಿರ್ತಾರೋ ಆ ಥರ ಸ್ವಾಮಿಗೆ ಆಯಾ ಜೀವರಾಶಿಗಳ ಕಾಲ ಗುಣ ಕರ್ಮ ಅದರ ಕಲುಷ ಅವರಿಗೆ ಸಂಬಂಧ ಆಗುತ್ತಾ ಎಂದು ಇಲ್ಲ. ಅಗ್ನಿಯೊಳಗಿದ್ದವರಿಗೆ ಅಗ್ನಿಯ ಅಂಟಿಲ್ಲ, ನೀರಿನೊಳಗಿದ್ದವರಿಗೆ ನೀರಿನ ಅಂಟಿಲ್ಲ. ಅಷ್ಟೇ ಅಲ್ಲ, ಅದರ ದೋಷಗಳು ಯಾವುದೂ ಅವರಿಗೆ ಬರಲ್ಲ. ಅದು ಈ ರೀತಿಯಾಗಿ ಆಗುತ್ತಲ್ಲ, ಅಂತ ಕಾಲಕ್ಕೆ ಭಗವಂತನಿಗೆ ಈ ಜೀವರಾಶಿಗಳ ಕರ್ಮ ಅಂಟ್ಲಿಕ್ಕೆ ಸಾಧ್ಯ ಅಲ್ಲ, ಎಲ್ಲರೊಳಗೂ ಅವನೇ ಇರ್ತಾನೆ. ಈ ಚಿಂತನೆ ಮಾಡಿ ಅಂದ್ರು. ಅದರಿಂದ ಏನಾಗುತ್ತೆ, ನಾವು ಕೂಡ ಭಗವಂತ ನಮ್ಮನ್ನು ಏನು ಮಾಡುತ್ತಾನೆ, ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ಯಾರ ಮಧ್ಯೆ ನಾವಿದ್ರೂ ಕೂಡ ಅದು ಯಾವ ದುಃಖದ ಸಂಬಂಧ ಇಲ್ಲದೆ ಅವರವರಿಗೆ ಬೇಕಾದನ್ನು ಕೊಟ್ಟು ಅವರವರಲ್ಲಿರುವ ಭಗವಂತನ ಪೂಜಾ ಅಂತ ಮಾಡಿ ನಮ್ಮ ಪಾಡಿಗೆ ನಾವು ಉದ್ಧಾರ ಆಗುವ ಮಾರ್ಗವನ್ನು ಭಗವಂತ ತೋರಿಸ್ತಾನೆ, ಸಂಬಂಧ ಕಳೆದು ಬಿಡುತ್ತಾನೆ. ಅಂಟಿಲ್ಲದೆ ಇರಬೇಕು, ಎಲ್ಲರ ಮಧ್ಯೆ ಇರಬೇಕು, ಆ ಅಂಟಿಲ್ಲದೆ ಇರಬೇಕು, ಎಲ್ಲರಿಗೆ ಬೇಕಾದವರೇ ಇರಬೇಕು, ಯಾರು ಏನಾದ್ರೂ ಏನು ಹೋದ್ರು ಏನು ಬಂದರೂ ಕೂಡ ದುಃಖವಿಲ್ಲದೆ ಇರಬೇಕು, ಸೇವಾ ಮನೋಭಾವದಿಂದ ಅವರೊಳಗಿರೋ ಭಗವಂತನ ಸೇವಾ ಅಂತ ಮಾಡಬೇಕು. ಹೀಗಿದ್ದರೆ ನಾವು ಉದ್ಧಾರ ಆಗ್ತೇವೆ, ಇಲ್ಲ ಅಂಟು ಬಂತ ಬಿದ್ದು ಹೋಗ್ತೇವೆ. ಆ ಅಂಟು ಹೋಗಬೇಕಾ, ಅಂಟಿಲ್ಲದವ ಸ್ವಾಮಿ ಅಂತ ದೇವರನ್ನ ಸದಾ ಚಿಂತನೆ ಮಾಡಬೇಕು. ಅದರಿಂದ ಆ ಗುಣ ದೇವನ ಗುಣ ಏನು ನಿರಂಜನ ಅಂದ್ರೆ ಅಂಟಿಲ್ಲದ ದೋಷರಹಿತ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ದಾಸರಾಯರನ್ನ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಒಂದು ಗುಣದೋಳ್ ಅನಂತ ಗುಣಗಳು, ಒಂದು ರೂಪದೋಳಿಹವು ಲೋಕಗಳು, ಒಂದೇ ರೂಪಿಸಿ ಒಂದೇ ರೂಪದಿ ಧರಿಸಿ ತದ್ಗತ ಪದಾರ್ಥದೊಳ ಹೊರಗೆ ಬಾಂದಳದ ಓರಿದ್ದು ಬಹು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿ ಮಾಡಿಸುವ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಆತನ ಲಕ್ಷಣ ಎಂಥದ್ದು, ಒಂದು ಗುಣದೋಳ್ ಅನಂತ ಗುಣಗಳು. ದೇವರು ಒಂದೇ ಗುಣದಲ್ಲಿ ಅನಂತ ಗುಣಗಳಿಟ್ಟಿದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ ಅನಂತ ಗುಣಗಳಿದ್ರೆ ದೇವರದ್ದು, ಅದರಲ್ಲಿ ಒಂದೊಂದು ಗುಣ ತೆಗೆದರೆ ಆ ಪ್ರತಿಯೊಂದು ಗುಣದಲ್ಲೂ ಅನಂತ ಗೋಪ ಗುಣ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಹೇಗೆ ಅಂದ್ರೆ, ಭಗವಂತನ ಒಂದು ಗುಣದೋಳು ಅನಂತ ಗುಣಗಳು ಒಂದು ರೂಪದೋಳಿಹವು, ಅಂದರೆ ಒಂದು ರೂಪದೋಳು ಅನಂತ ರೂಪಗಳು, ಹಾಗೆ ಒಂದು ರೂಪದಲ್ಲೇ ಅನಂತ ಗುಣಗಳು, ಅನಂತ ಗುಣಗಳಲ್ಲಿ ಅನಂತ ಗುಣಗಳು ಇರುವೆ. ಒಂದೇ ರೂಪದಿ ಧರಿಸಿ ಲೋಕಗಳ, ಎಲ್ಲಾ ಲೋಕಗಳನ್ನ ಒಂದೇ ರೂಪದ ವಿರಾಟ್ ರೂಪದಿಂದ ಎಲ್ಲಾ ಲೋಕಗಳನ್ನ ಭಗವಂತ ರೂಪದಲ್ಲಿ ಧಾರಣೆ ಮಾಡಿಕೊಂಡು, ತದ್ಗದ ಪದಾರ್ಥದೊಳಗೊಳ ಹೊರಗೆ ಬಾಂಧಣದ ಬೋಳಿದ್ದು, ಆಯಾ ಪದಾರ್ಥದಲ್ಲಿ ಒಳಗು ಹೊರಗು ತಾನೇ ಬ್ರಹ್ಮಾಂಡದೊಳಗೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡು ಹೇಗೆ ಆಕಾಶದಂತೆ ಇರ್ತಾನೆ, ಆಕಾಶ ಒಳಗೂ ಇರುತ್ತೆ ಹೊರಗೂ ಇರುತ್ತೆ, ಆ ಥರ ಭಗವಂತ ಆಯಾ ಪದಾರ್ಥಗಳಲ್ಲಿ ಆಯಾ ಹೆಸರು ಆಯಾ ಆಕಾರದಿಂದ ಕರೆಸಿಕೊಂಡು ಭಗವಂತ ಏನು ಮಾಡುತ್ತಾನೆ, ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿ ಮಾಡಿಸುವ. ಇತ ಪೂರ್ಣ ಜ್ಞಾನಾನಂದಾತ್ಮಕನಾಗಿರ್ತಾನೆ, ಇವನು ಆಗಬೇಕಾಗಿದ್ದೇನಿಲ್ಲ. ಆದರೆ ನಾನಾ ರೀತಿಯಲ್ಲಿ ಜೀವರ ಒಳಗೆ ನಿಂತು ದೇವತೆಗಳ ದ್ವಾರ ದೈತ್ಯರ ದ್ವಾರ ಅವರ ಕರ್ಮಗಳನ್ನ ತಾನು ಮಾಡಿ ಮಾಡಿಸ್ತಾ ಇರ್ತಾನೆ. ಸುಮ್ಮನೆ ಮಾತಲ್ಲ ಇದು, ಎಷ್ಟು ಜೀವರಾಶಿಗಳಿದ್ದಾರೆ, ಪ್ರತಿಯೊಬ್ಬರನ್ನ 24 ತಾಸಲ್ಲಿ ಒಂದು ಕ್ಷಣವೂ ಬಿಡದೆ ಅವರವರ ಕರ್ಮವನ್ನ ಆಲೋಚನೆ ಮಾಡಿ ಮಾಡಿ ಮಾಡಿಸ್ತಾ ಇರ್ತಾನಲ್ಲ, ಅದು ಎಂಥ ಭಗವಂತನ ಒಂದು ಸಹನ ಶಕ್ತಿ, ಆ ಭಗವಂತನ ಎಂಥ ಕರುಣೆ, ನಮ್ಮನ್ನ ಎಡಬಿಡದೆ ಕಾಯ್ತಾ ಇದ್ದಾನೆ, ನಮ್ಮಿಂದ ಏನು ಎಳ್ಳಷ್ಟು ಪ್ರಯೋಜನ ಇಲ್ಲ ಅಂತ ಸ್ವಾಮಿಯ ಉಪಕಾರ ನಾವು ಮರೀಲಿಕ್ಕೆ ಸಾಧ್ಯವೇ, ಆ ಉಪಕಾರವನ್ನು ನಾವು ತೀರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಅಂತ ಆ ಭಗವಂತನ ಅಪರೂಪವಾದ ಗುಣಗಳನ್ನ ಒಂದೊಂದನ್ನ ದಾಸರಾಯರು ಸ್ತೋತ್ರ ಮಾಡುತ್ತಾ ಆನಂದ ಉದ್ರೇಕದಿಂದ ಗಾನ ಮಾಡುತ್ತಾ ಇದ್ದಾರೆ ದಾಸರಾಯರು. ಕೊನೆಗೆ ಹೇಳುತ್ತಾರೆ, ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿದನು, ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಳ್ಳನ ಜಗನ್ನಾಥ ವಿಠಲ ಸೊಲ್ಲಲಾಲಿಸಿ ಸ್ತಂಭದಿಂದಲೇ ಬಂದ ಭಕುತನಿಗೆ. ಇನ್ನ ಆ ವ್ಯಾಪ್ತಿಯನ್ನು ಪುನಃ 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 ದೃಢವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಡು ತಾನಿಪ್ಪ, ಎಲ್ಲರೊಳಗೆ ಇವನಿದ್ದಾನೆ ನೋಡಿ, ಪ್ರತಿಯೊಬ್ಬರಲ್ಲಿ ಇವನೇ ಎಲ್ಲಾ ರೂಪಗಳು ಧಾರಣೆ ಮಾಡಿದ್ದಾನೆ. ತನ್ನೊಳಗೆಲ್ಲರನ್ನು ಧರಿಸಿಹನು, ತನ್ನೊಳಗೆ ಅವನಲ್ಲಿ ನಮ್ಮೆಲ್ಲರನ್ನ ಬ್ರಹ್ಮಾದಿ ಸಕಲ ಜಗತ್ ಜಗತ್ತನ್ನೆಲ್ಲ ಧಾರಣೆ ಮಾಡಿದ್ದಾನೆ, ಹಾಗೆ ಪ್ರತಿಯೊಬ್ಬರಲ್ಲೂ ಇದ್ದಾನಾತ. ಅಪ್ರತಿಮಲ್ಲ, ಇವನಿಗೆ ಎದುರು ಬರತಕ್ಕಂಥವರು ಯಾರೂ ಇಲ್ಲ, ಅಂದರೆ ಇವನ ಸಮಾನರಾದಂತಹ ಬಲಿಷ್ಠರು ಯಾರೂ ಇಲ್ಲ. ಜಗದ ಅಪ್ರತಿಮಲ್ಲ ಮನ್ಮಥ ಜನಕ, ಮನ್ಮಥನೇ ಬಹಳ ಸುಂದರ ಅದು ಹೇಳ್ತಾ ಇದ್ದಾರೆ. ಆತನಿಗೆ ಮನಸ್ಸನ್ನ ಮಥನ ಮಾಡತಾನಾದ್ದರಿಂದ ಆತನ ರೂಪ ನೋಡಿದವರ ಮನಸ್ಸು ಮಥನ ಕದಡಿ ಬಿಡುತ್ತಾನೆ, ಆದ್ದರಿಂದ ಮನ್ಮಥ ಅಂತ ಹೆಸರು. ಅಂಥ ಮನ್ಮಥನಿಗೆ ಮನಸ್ಸನ್ನ ಕದಡಿ ಬಿಡುವಂತಹ ಸುಂದರ, ಅಷ್ಟೇ ಪರಾಕ್ರಮಶಾಲಿ, ಅವನಿಗೆ ಸಮಾನನಾದವರು ಯಾರೂ ಇಲ್ಲ. ಜಗದಾದ್ಯಂತ ಮಧ್ಯಗಳ ಬಲ್ಲ, ಈ ಜಗತ್ತಿನ ಹುಟ್ಟು ಗೊತ್ತು, ಮಧ್ಯ ಗೊತ್ತು, ಕೊನೆ ಗೊತ್ತು, ಅಷ್ಟೇ ಅಲ್ಲ ಪ್ರತಿಯೊಬ್ಬ ಜೀವರಾಶಿಗಳ ಅನೇಕ ಕೋಟ್ಯಂತರ ಜನ್ಮಗಳ ಕರ್ಮದ ಆಳವಾದ ಪರಿಚಯ ಇದೆ. ಈ ಜೀವ ಅನೇಕ ಕೋಟಿ ಜನ್ಮಗಳ ಮಧ್ಯದಲ್ಲಿ ಯಾವ ಜನ್ಮದ ಯಾವ ಕ್ಷಣದಲ್ಲಿ ಏನಾಲೋಚನೆ ಮಾಡಿದ, ಹೇಗೆ ಕರ್ಮ ಮಾಡಿದ, ಏನೇನಿತ್ತು, ಎಲ್ಲ ಕಂಪ್ಯೂಟರ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ, ಎಲ್ಲ ಗೊತ್ತವನಿಗೆ. ಅದೆಂಥ ತರೆಯೋ ಮಹಾನುಭಾವನದ್ದು ಹೇಳ್ತಾ ಇದ್ದಾರೆ. ಜಗದಾದ್ಯಂತ ಮಧ್ಯಗಳ ಬಲ್ಲ ಅರ್ಜುನನಿಗೆ ಕೃಷ್ಣ ಅದು ಹೇಳ್ತಾನೆ, ನಿನ್ನ ಕುರಿತು ಬುಡ ಮೇಲೂ ನನಗೆ ಚೆನ್ನಾಗಿ ಗೊತ್ತು, ನಿನಗೆ ನಿನ್ನ ಕುರಿತು ಗೊತ್ತಿಲ್ಲ, ನನ್ನ ಕುರಿತು ಗೊತ್ತಿಲ್ಲ ಅರ್ಜುನ ಅಂತ ಹೇಳ್ತಾರೆ. ನಿನಗಾದ್ರೂ ನಾನು ತಿಳಿಸಿಕೊಟ್ರೆ ನನ್ನ ಕುರಿತು ಸ್ವಲ್ಪ ಗೊತ್ತಾಗುತ್ತೆ, ನಿನ್ನ ಕುರಿತಾದರೂ ನಿನಗೆ ನಾನು ತಿಳಿಸಿಕೊಟ್ರೇನೆ ಸ್ವಲ್ಪ ಗೊತ್ತಾಗುತ್ತಯ್ಯ, ಪೂರ್ಣ ಗೊತ್ತಾಗಲ್ಲ ಅಂತ ಹೇಳಿದ್ರು. ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ, ಒಂದ ಎರಡ ಅದ್ಭುತವಾದ ಆನಂದಕರವಾದ ಒಳ್ಳೆ ಒಳ್ಳೆ ಗುಣಗಳಿಂದ ತುಂಬಿದ್ದಾನೆ ಸ್ವಾಮಿ. ಯಾರೀತ ಅಂದ್ರೆ ದಾನವ ದಳ್ಳನ, ಅವನನ್ನ ಚಿಂತನೆ ಮಾಡಲಿಕ್ಕೆ ನಮಗಡ್ಡಿ ಮಾಡುವ ಪಾಪವನ್ನೇ ನೆಪವಾಗಿಟ್ಟುಕೊಂಡು ನಮಗೆ ಉಪದ್ರ ಕೊಡುವಂತಹ ದಾನವರನ್ನ ಸಂಹಾರ ಮಾಡತಕ್ಕಂತಹ ಸ್ವಾಮಿ ಯಾರೀತ? ಜಗನ್ನಾಥ ವಿಠಲ, ಜಗತ್ತಿಗೆ ನಾಥ. ಇವನು ಬಿಟ್ಟರೆ ಬೇರೆ ಗತಿ ಇಲ್ಲ ಜಗತ್ತಿಗೆ. ಇವನೇ ಸರ್ವ, ಎಲ್ಲರನ್ನ ರಕ್ಷಣೆ ಮಾಡತಕ್ಕಂಥವ ವಿಠಲ. ವಿಠಲ ಅಂದ್ರೆ ವಿದಾ ಜ್ಞಾನೇನ ಠಾನ್ ಶೂನ್ಯಾನ್ ಲಾತಿ ಗೃಹಾತಿ ಇತಿ ವಿಠಲ ಅಂದ್ರು. ಅಂದ್ರೆ ವಿದಾ ಜ್ಞಾನದಿಂದ ಶೂನ್ಯರಾದವರನ್ನ ಗೃಹಾತಿ ಪೋಷಣೆ ಮಾಡ್ತಾನೆ. ಅಯ್ಯೋ ಬನ್ನಪ್ಪ ಅಂತ ಹೇಳಿ ಆ ರೀತಿಯನ್ನ ಅವರನ್ನು ವಿಶೇಷವಾಗಿ ಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಾನೆ. ಅದರಿಂದ ವಿಠಲ ಅಂತ ಕರೀತಾರೆ ಇದನ್ನ. ಇಂಥ ಸ್ವಾಮಿ ಸೊಲ್ಲ ಲಾಲಿಸಿ ಸ್ತಂಭದಿಂದಲಿ ಬಂದ ಭಕುತನಿಗೆ ಪ್ರಹ್ಲಾದರಾದರ ವಿಶೇಷವಾದ ಮಾತನ್ನು ಕೇಳಿ ಸೊಲ್ಲಲಾರಿಸಿ ಅಂದರೆ ಭಗವಂತ ಸರ್ವತ್ರ ಇದ್ದಾನೆ ಎಂಬ ಆ ಮಾತನ್ನು ಕೇಳಿ ಅಪ್ಪ ಕೇಳಿದ, ಎಲ್ಲಿ? ನಿನ್ನ ರಕ್ಷಣೆ ಮಾಡುವಂತ ಇನ್ನೊಬ್ಬ ಸ್ವಾಮಿ ಇದ್ರೆ ತೋರು ಅಂತ ಹೇಳಿದರೆ, ಎಲ್ಲಿಲ್ಲ, ಎಲ್ಲಾ ಕಡೆ ಇದ್ದಾನೆ ಅಂತ ದೃಢವಾಗಿ ನೋಡಿದಂತ ಪ್ರಹ್ಲಾದರಾದರ ಮಾತಿಗೆ ಕರಗಿ ಆ ಕಲ್ಲಿನಿಂದನೇ ಹೊರಗೆ ಬಂದು ಬಿಟ್ಟ ಸ್ವಾಮಿ. ಆ ನರಸಿಂಹ ಭರದಿಂದ ಆ ಕಲ್ಲಿನಿಂದ ಒಡಕೊಂಡು ಬಂದಲ್ಲ ಸ್ತಂಭದಿಂದ, ಅದು ಯಾಕಾಗಿ ಬಂದ ಅಷ್ಟು ಭರದಿಂದ ಅಂದ್ರೆ, ಪ್ರಹ್ಲಾದರಾದರ ಒಳಗೆ ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆಂಬ ದೃಢವಾದ ದೀಕ್ಷೆ. ಅದೇ ನಮ್ಮಲ್ಲಿಲ್ಲ ನೋಡಿ, ದೇವರು ಇದ್ದಾನ ಅಂತ ಇಡೀ ಜೀವನ ಸಂಶಯದಲ್ಲೇ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಡುತ್ತೇವೆ. ಇಂಥದ್ದು ಪ್ರಹ್ಲಾದರಾದರು ಎಂತಹ ದೃಢ, ಅದು ಇದ್ದಾನೆ, ಇದ್ದೇ ಇದ್ದಾನೆ, ಕಣ ಕಣದಲ್ಲಿ ಸ್ವಾಮಿ ಇದ್ದಾನೆ ಎಂಬ ಆ ಪ್ರಹ್ಲಾದರಾದರ ಮಾತಿಗೆ ಮರುಗಾಗಿ ಓಡಿ ಬಂದ ನಮ್ಮ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ವ್ಯಾಪ್ತಿ ಸಂತಿ ಕೇಳಿ ನಾವು ಬಿಡಬೇಕಾಗಿದ್ದೇನಯ್ಯ ಸ್ವಾಮಿ, ನನಗೂ ಚೂರು ನಿನ್ನ ವ್ಯಾಪ್ತಿಯಲ್ಲಿ ಜ್ಞಾನ ಕೊಡೋ, ನಿನ್ನ ಸರ್ವತ್ರ ವ್ಯಾಪ್ತ ನೀನು ಎಂಬ ಎಚ್ಚರ ಕೊಡೋ, ಆ ಎಚ್ಚರ ಕೊಟ್ಟು ನನ್ನ ವಿಶೇಷವಾಗಿ ಮನಸ್ಸಿನಲ್ಲಿ ನೀನೇ ನಿಂತು ನನ್ನ ಭಯಗಳನ್ನು ದೂರ ಮಾಡು, ನನ್ನ ಸುತ್ತು ನೀನೇ ಇದೆಯಾ, ಎಡದಲ್ಲಿ ಬಲದಲ್ಲಿ ಮುಂದೆ ಹಿಂದೆ ಮೇಲೆ ಕೆಳಗೆ ಸರ್ವತ್ರ ನೀನೇ ವ್ಯಾಪ್ತನಾಗಿ ನನ್ನ ರಕ್ಷಕನಾಗಿ ನಿಂತಿರುವಾಗ ನಾನು ಯಾಕೆ ಭಯ ಪಡಬೇಕಯ್ಯ? ಅನವಸರವಾಗಿ ನನ್ನಲ್ಲಿ ಭಯ ತುಂಬಿದೆ, ಆ ಭಯವನ್ನ ಪರಿಹಾರ ಮಾಡುತ್ತಂದೆ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇ. ಆದರೆ ಸ್ವಾಮಿ ಈ ಏನು ದಾಸರ ಮೂಲಕ ಅದ್ಭುತವಾದಂತಹ ವ್ಯಾಪ್ತಿಯನ್ನ ತಿಳಿಸಿಕೊಟ್ಟಿದ್ದಾನೆ, ಅದು ನಮ್ಮ ಮನಸ್ಸಿಗೆ ಬಂದು ಕಾಲ ಕಾಲಕ್ಕೆ ನಮಗೆ ನೆನಪು ಬರುವಂತೆ ದೇವ ಮಾಡುತ್ತಾನೆ, ಆ ನೆನಪಿನಿಂದ ಸಂತೋಷ ಉಕ್ಕಿ ಹರಿಯುವಂತೆ ಮಾಡುತ್ತಾನೆಂಬುದರಲ್ಲಿ ಸಂಶಯವೇ ಇಲ್ಲ ಅಂತ ದಾಸರಾಯರು ಅದ್ಭುತವಾಗಿ ವ್ಯಾಪ್ತಿ ಸಂಧಿಯನ್ನ ಪೂರ್ಣಗೊಳಿಸಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳಿಂದ ವಿಶೇಷವಾಗಿ ಭೋಜನ ಪ್ರಕ್ರಿಯಾ ಸಂಧಿಯನ್ನ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.